ಸರ್ ಅದೇ ಅಷ್ಟೊತ್ತಿಗೆ ಮುಗಿದು ಹೋಗ್ತು ಉತ್ತರಾಯಣ 240 ಅಷ್ಟರೊಳಗೆ ಕೊಟ್ಟಿರ್ಬೇಕು ಅಂತ ಅವ್ರ ಡೇಟ್ ಅದೇ ಫೈನಲ್ ಏನು ಲೆಕ್ಕ ಹಾಕಿ ಕೊಟ್ಟಿರ್ತಾರಲ್ಲ ಅದೆಲ್ಲ ಲೆಕ್ಕ ಹಾಕಿ ಕೊಟ್ಟಿರ್ತಾರೆ ನಿಯಮ ಮಾಡಿ. ಏನು ಹೇಳಿದ್ದಾರೆ ಸೂರ್ಯೋದಯ ಆದಮೇಲೆ ದೇವ್ರ ಪೂಜೆ ಮಾಡಿ ಸ್ವಲ್ಪ ಕೊಟ್ಟರೆ ಆ ಟೈಮ್ ಏನಿಲ್ಲ, ಆ ಸೂರ್ಯೋದಯ ಎಷ್ಟೊತ್ತಾಗತ್ತಲ್ಲ ಆದಮೇಲೆ 240ವರೆಗೂ ನೋ ಪ್ರಾಬ್ಲಮ್ ಕೊಡ್ಬೋದು. ಉತ್ತರಾಯಣದಲ್ಲಿ ಕೊಡು, ದಕ್ಷಿಣಾಯನ ಸಂಕಲ್ಪ ಕೊಡೋದು ಉತ್ತರಾಯಣ ಸಂಕಲ್ಪ, ದಕ್ಷಿಣಾಯನ ಪುಣ್ಯಕಾಲ ಅಂತಲೇ ಕೊಡಬೇಕು. ಉತ್ತರಾಯಣ ಪುಣ್ಯಕಾಲ ಅಂತ ಕೊಡಬಾರ್ದು, ಕೊಡೋ ಕಾಲ ಉತ್ತರಾಯಣ, ಅರ್ಥ ಆಯ್ತು? ಕೊಡೋ ಕಾಲ ಉತ್ತರಾಯಣ, ಬರುವ ಕಾಲ ಯಾವುದದು? ದಕ್ಷಿಣಾಯನದೇ. ಅದನ್ನು ಹೇಳಬೇಕು, ಇಲ್ದವ್ರು ತಪ್ಪಾಗುತ್ತೆ. ಓಂ ಅಂದರೆ ಉತ್ತರಾಯಣದ ಸಂಕಲ್ಪ ಮಾಡೋಕೆ ದಕ್ಷಿಣಾಯನ ಮಾಡಬೇಕು ಅಂತ ಕೇಳ್ತಾರೆ. ಏನೇಳಿ ದಕ್ಷಿಣಾಯನ ಅಂತ ಸಂಕಲ್ಪ ಮಾಡಬೇಕು, ಗೊತ್ತಾಯ್ತಲ್ಲ? ಉತ್ತರ ಕೊಡೋದಾಗ ಅರ್ಥ ಆಯ್ತು. ದಕ್ಷಿಣಾಯನ ಪುಣ್ಯಕಾಲ ಅಂತ ಹೆಸರು, ಉತ್ತರಾಯಣ ಪುಣ್ಯಕಾಲ ಅಲ್ಲ, ದಕ್ಷಿಣಾಯನ ಪುಣ್ಯಕಾಲ. ಕೊಡೋದು ಯಾವಾಗ ಕೊಡ್ಬೇಕದನ್ನ? ಉತ್ತರಾಯಣ ಏನು ಇರ್ಬೇಕಾದ್ರೆ ಕೊಡೋದಷ್ಟೇ. ಅದೇ ಅಲ್ಲ, ದಕ್ಷಿಣಾಯನ ಪುಣ್ಯಕಾಲ, ಗೊತ್ತಾಯ್ತಾ? ಉತ್ತರಾಯಣ ಸೇರಿಸಲೇಬೇಡಿ ನೀವು ಅದನ್ನ, ಬರೀ ಉತ್ತರಾಯಣದ ಕಾಲದಲ್ಲಿ ಕೊಡ್ತೀರ ಅಷ್ಟೇ ಹೊರತು ಪುಣ್ಯಕಾಲ ಮಾತ್ರ ಯಾವುದದು? ದಕ್ಷಿಣಾಯನ ಇದೆ, ಅವಾಗೆಲ್ಲ ಬರಲ್ಲ, ಕೊಡಕ್ಕೆ ಬರಲ್ಲ. ಏನು ಪೂಜೆ ಅವಾಗೆಲ್ಲ ಉತ್ತರಾಯಣ ಅಂತೇಳಿ, ಉತ್ತರಾಯಣ ಅಂತೇಳಿ ಸೂರ್ಯೋದಯ ಆದ ತಕ್ಷಣ ಬಿಟ್ಬಿಡ್ಬೇಕು. ಸಂಕ್ರಮಣ ಲೆಕ್ಕ ಬರೋದು ಯಾವಾಗ? ಸೂರ್ಯೋದಯ ಆದ ತಕ್ಷಣ. ರಾತ್ರಿ ಸಂಕ್ರಮಣ ಕೌಂಟ್ ಮಾಡೋದಿಲ್ಲ, ಸೂರ್ಯೋದಯದವರೆಗೂ ಲೆಕ್ಕ ಇಲ್ಲ. ಅದಕ್ಕೆ ಸೂರ್ಯೋದಯದಿಂದ ಶುರು ಮಾಡೋದು ಅಂತ ಕರೆದಿ. ಹೌದು, ಅವತ್ತು ತಕ್ಷಣನೇ ಶುರುವಾಗುತ್ತೆ. ಓಂ ಜನ್ಮಾದ್ಯ ಅವರಿಗೆ ಇಲ್ಲ ಇಲ್ಲ, ಎಲ್ರಿಗೂ ಕೊಡಬೇಕು. ಇವು ಎರಡು ಸಂಕ್ರಮಣಕ್ಕೆ ಎಲ್ರಿಗೂ ಕೊಡಬೇಕು, ದಕ್ಷಿಣಾಯನ ಸಂಕ್ರಮಣ, ಉತ್ತರಾಯಣಕ್ಕೆ ಎಲ್ರಿಗೂ ಕೊಡಬೇಕು. ಉಳಿದ ಸಂಕ್ರಮಣ ಬರುತ್ತಲ್ಲ ಅವಕ್ಕೆಲ್ಲ ದ್ವಾದಶ ಅಷ್ಟೇ. ಉಳಿದ ಅಮಾವಾಸ್ಯೆಗಳು 12, ಮಹಾಲಯಕ್ಕೆ ಮಾತ್ರ ಎಲ್ರಿಗೆಲ್ಲ ಆ ಟೈಪ್. ಮಹಾಲಯ ಅಮಾವಾಸ್ಯೆಯಾಗಿ ವಿಶೇಷ, ಎರಡು ಸಂಕ್ರಮಣ ವಿಶೇಷ. ಹಾಂ, ಎಲ್ರಿಗೂ ಕೊಡು, ಸರ್ವಪತ್ರಗಳಿಗೆ ಕೊಡಬೇಕು. ತಿಲ ಸಮೇತ ತಿಲತರ್ಪಣನೇ ಕೊಡಬೇಕು. ಮತ್ತೆ ಕೆಲವು ದಿವಸಗಳು ತಿಲತರ್ಪಣ ಕೊಡಬಾರ ನಿಯಮ ಉಂಟು, ಆದರೆ ಇಂಥ ಪುಣ್ಯಕಾಲಗಳಿಗೆ ನಿಯಮ ಇಲ್ಲ. ಕೆಲವು ದಿವಸಗಳಲ್ಲಿ ಮನೆಯಲ್ಲಿ ತಿಲತರ್ಪಣ ಕೊಡುವ ನಿಯಮಗಳಿರುತ್ತೆ, ಆದರೆ ಇಂಥ ದಿವಸಕ್ಕೆ ಅದೆಲ್ಲ ನಿಯಮಗಳು ಅಪ್ಲೈ ಆಗೋದಿಲ್ಲ. ತಿಲತರ್ಪಣನೇ ಕೊಡಬೇಕು. ಸ್ವಲ್ಪ ಏಟಾಗಿ ಎಷ್ಟೊತ್ತು? 240ವರೆಗೂ ಚಾನ್ಸ್ ಇದೆ ಅಂತ ಹೇಳಿಲ್ಲ. 240ವರೆಗೂ ಚಾನ್ಸ್ ಇರೋದ್ರಿಂದ ಏನು, 240ವರೆಗೂ ಸ್ವಲ್ಪ ಏಟಾದರೂ ತಪ್ಪು, 240 ಮೇಲೆ ಲೇಟ್ ಆಗಬಾರ್ದು ಅಷ್ಟೇ. ಇವಾಗ ಬಾಟಲ್ ಲೇಟ್ ಮಾಡಿ ಅಂತನಾ? ಹಾಗೆ ಏನು ತರ್ಪಣ ಕೊಡಲಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ತರ್ಪಣ ಕೊಡಲಿಕ್ಕೆ? ಅದಾದರೆ ಅಟ್ಲೀಸ್ಟ್ ನಿಮಗೆ ಇದಾದ್ರೂ ಬೇಕು. ಉತ್ತರಾಯಣದಲ್ಲಿ ಎರಡು ಬೆಲೆ ಇದು ಏನೂ ಇಲ್ಲ, ಏನು ಸಮಸ್ಯೆ ಇಲ್ಲ ಅಷ್ಟೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರದಶ್ಚಾತ್ಸೇಷ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿ ನಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಯಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸ್ವರ ನರದ್ವೀಶ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇತನ್ಮಹಾಂತಂ. ಅದಕ್ಕೆ ತಾಯಿ ಹೋದ್ಮೇಲೆ ಜಾತಕ್ಕೆ ಹೇಳಿದ್ರು ಮುಂದೆ, ಅಹಂ ಸದಾ ಮಾತು ಅಂತ್ಯಕರ್ಮ ಕೃತ್ವಾ, ತಾಯಿ ಅಂತ್ಯಕ್ರಿಯೆಗಳನ್ನೆಲ್ಲ ಮುಗಿಸಿ ಹೊರಟೆ, ಅದು ಅತ್ಯಂತ ಕಡ್ಡಾಯವಾದ ಕಾರ್ಯ ಆದ್ರಿಂದಾಗೇನೆ ಅದನ್ನು ಮಾಡಿ ಹೊರಟೆ ಅಂತ ಹೇಳ್ತಾರೆ. ಹೊರಟು ಎಲ್ಲೆಲ್ಲಿ ಹೋಗಿದ್ದು? ಏಕಏವ ಸಹಾಯರಹಿತ, ಒಬ್ಬನೇ ಹೊರಟೆ ಅಂತ ಹೇಳಿದೆ, ಒಬ್ಬನೇ ಹೊರಟೆ. ಏಕಏವ ಸಹಾಯರಹಿತ ಅಹಂ ತತ್ರ ಉತ್ತರಶ್ಯಾಂ ದಿಶಿ ದರ್ಶಂ ದರ್ಶಂ ದೇಶಾನ್ ಸುರಾಧಿವಿ ದೇಶಂ ದೇಶಂ ದರ್ಶಂ ದರ್ಶಂ ಪ್ರತಿ ನೋಡ್ತಾ ದೇಶಗಳನ್ನು ನೋಡ್ತಾ ಪುರಾಧಿವಿ ಸಮೇತ ಅನತೀತ್ಯ ದೇಶಗಳು ಪುರಗಳು, ದೇಶಗಳು ಅಂದರೆ ಒಂದು ಪ್ರಾಂತ, ಪುರಗಳು ಅಂದರೆ ಪಟ್ಟಣಗಳು, ಅದನ್ನು ನೋಡಿಕೊಂಡು ಸಮೇತ ಅನತೀತ್ಯ ಜಾತ ಚತುರ್ಥ ಶ್ಲೋಕೇನ ಅನ್ವಯ ವ್ಯಾಲಾಹ ದುಷ್ಟಗಜಾಶ್ಚ ಉಲೂಕಾಶ್ಚ ಶಿವಾಹ ಶೃಗಾಲಾಶ್ಚ ವ್ಯಾಲೋಲಕ ಶಿವಾಹ ದಾಸಾಂ ಅಜರಂ ಕ್ರೀಡಾಸ್ಥಾನಂ ಪ್ರತಿಭಯಾಕಾರಂ ಮೃತ್ಯುಂ ಆಹ್ವೈದಿವ ಸ್ಥಿತಂ ಅತಯವ ಘೋರಂ ಮಹದಪಾರಂ ವಿಪಿನಂ ಅದ್ರಾಕ್ಷಮಿತಿ ಏಕಾನ್ವಯ. ಹೋಗ್ತಾ ಹೋಗ್ತಾ ಏನೇನು ಕಂಡೆ ನಾನು? ಸ್ಫೀತಾನ್ ಜನಪದಾನ್, ಜನಪದ ಅಂದರೆ ದೇಶಗಳು, ಪುರ ಪುರಗಳನ್ನು, ಗ್ರಾಮ ಗ್ರಾಮಗಳನ್ನು, ವ್ರಜ ಅಂದರೆ ಈ ಹಟ್ಟಿಗಳು ಅವುಗಳನ್ನು, ಖೇಟಾನ್ ಖೇಟಗಳನ್ನು, ಖೇಟಗಳು ಅಂದರೆ ಬೇಟೆ ಆಡೋದನ್ನು ವಾಸ ಮಾಡೋದಕ್ಕೆ ಏನಂತ ಕರೀತಾರೆ ಖೇಟಗಳು ಅಂತ ಹೆಸರು. ಮೃಗಯಾ ಜೀವಿನಾಂ ಖೇಟ ಆಚಾರ್ಯದಿನೆಲ್ಲ ಇಲ್ಲಿ ಬರೋದಿಲ್ಲ, ಬೇರೆ ಕಡೆ ಬರೋದೆಲ್ಲ ಕೊಡ್ತಾ ಇದ್ದಾರೆ, ಅದೆಲ್ಲ ತಿಳ್ಕೊಂಡಿರ್ಬೇಕಿದೆ. ಖೇಟಾನ್ ಪಟ್ಟಣ ವಾಟಿ, ಪಟ್ಟಣಗಳು ಬೇರೆ ವಾಟಿಗಳು ಬೇರೆ. ವನಾನಿ ಉಪ ವಾಟಿಗಳು ಅಂದ್ರೇನು, ಇಲ್ಲಿ ಉದ್ಯಾನಗಳು ಜಾಸ್ತಿ ಇರುತ್ತೋ ಅದನ್ನು ವಾಟಿಗಳು ಅಂತ ಕರೀತಾರೆ. ವಾಟ ಮಧ್ಯವಾಟ ಇತ್ಯಾದಿ ಪದಗಳು. ವನಾನಿ ಉಪವನ, ವನಗಳು ಉಪವನಗಳು. ವಿಚಿತ್ರ ಧಾತು ಚಿತ್ರಾದ್ರಿ, ವಿಚಿತ್ರ ಧಾತುಗಳಿಂದ ಕೂಡಿದಂತಹ ಬೆಟ್ಟಗಳು. ಆಮೇಲೆ ಇಭಭಗ್ನ ಭುಜದ್ರುಮ, ಇಭಭಗ್ನ ಭುಜದ್ರುಮ ಅಂದರೆ ಆನೆಗಳಿಂದ ಮುರಿಯಲ್ಪಟ್ಟಂತಹ ಮರಗಳ ಕೊಂಬೆಗಳು. ಆನೆಗಳು ಓಡುತ್ತೆ, ಏನು ಮಾಡ್ತಿದ್ವು, ಮರಗಳನ್ನು ಬಿಡಿಸೋದು, ಕೊಂಬೆ ಕಿತ್ತು ಹಾಕೋದು, ಆನೆಗಳ ಸ್ವಭಾವ ಅದನ್ನೆಲ್ಲ ನೋಡ್ತಾ ಹೋದೆ ಅಂತ ಹೇಳ್ತಾರೆ. ಜಲಾಶಯಾನ್ ಶಿವಜಲಾನ್, ಒಳ್ಳೆ ಮಂಗಳಕರವಾದ ನೀರಿದ್ದ ಜಲಾಶಯಗಳನ್ನು ನೋಡಿದೆ. ನಲಿನೀಹಿ ಸುರಸೇವಿತಾಹ, ಕಮಲದ ಪುಷ್ಪಯುತ ಸರೋವರಗಳನ್ನು ಕಂಡೆ ಅಂತ ಹೇಳ್ತಾರೆ. ಇವೆಲ್ಲ ದಾರಿಯಲ್ಲಿ ಕಂಡ ದೃಶ್ಯಗಳು. ಚಿತ್ರ ಇದರಿಂದ ಎಷ್ಟು ದೂರ ಹೋದರು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಕ್ರಾಸ್ ಮಾಡಬೇಕಾದ್ರೆ ದೇವ್ರು ಹುಡ್ಕೊಂಡು ಹೊರಟಿದ್ದಾರೆ. ಅವರೀಗ ಎಲ್ಲಿ ಸಿಗ್ತಾನೆ ದೇವರು ಅಂತೇಳಿ ಇವರೆಲ್ಲ ದಾಟ್ಕೊಂಡು ಹೊರಟರು. ಚಿತ್ರಸ್ವನೈಹಿ ಪತ್ರರಥೈಹಿ ವಿಭ್ರಮಧ್ರಮರ ಶ್ರೀಯ ನಲ ವೇಣು ಶರಸ್ತಂಭ ಕುಶಕೀಚಕ ಗಹ್ವರಂ. ಚಿತ್ರಸ್ವನೈಹಿ, ಚಿತ್ರವಿಚಿತ್ರವಾದ ಧ್ವನಿಗಳಿಂದ ಕೂಡಿದಂತಹ. ಪತ್ರರಥೈಹಿ, ಪತ್ರರಥಗಳು ಅಂದರೆ ಪಕ್ಷಿಗಳು. ವಿಭ್ರಮಧ್ರಮರ ಶ್ರೀಯ, ಭ್ರಮಿಸ್ತಕ್ಕಂಥ ಭ್ರಮರಗಳ ತುಂಬಿರತಕ್ಕಂಥ ನಾನು ವೃಕ್ಷಗಳನ್ನು ಕಂಡೆ, ಹೂವುಗಳನ್ನು ಕಂಡೆ. ನಲ ವೇಣು ಶರಸ್ತಂಭ ಕುಶಕೀಚಕ ಗಹ್ವರಂ. ನಲ ವೇಣು ಜಲಸ್ತಂಭ, ನಲಾನಿ ಅಂದರೆ ನಲಾನಿ, ಶರಾಣಾಂ ಸ್ತಂಭಾಹ ಶರಸ್ತಂಭಗಳನ್ನು ಜೊಂಡುಗಳು ಅಂತ ಅರ್ಥ. ನಲಗಳು ಅಂದರೆ ನಾಳೆಗಳು, ವೇಣುಗಳು ಬಿದಿರುಮೆಳೆಗಳು, ಶರಸ್ತಂಭಗಳು ಕುಶಗಳು, ಕೀಚಕಗಳು ಅಂತ ಮರಗಳ ಹೆಸರು. ಕೀಚಕಗಳು, ಕೀಚಕ ಅಂತ ಅವರು ಇದ್ದಾರೆ, ಕೀಚಕ ಅಂದರೆ ಮರಗಳ ಹೆಸರು ಇದೆ. ಭಸ್ಮೀಚಕಾರಾಖಿಲ ಕೀಚಕೌಘಂ ಮಧ್ವದಲ್ಲಿ ಬರುತ್ತೆ. ಎಲ್ಲ ಕೀಚಕಗಳ ಗುಂಪನ್ನು ಕೂಡ ವಾಯುದೇವರು ಏನು ಮಾಡಿ, ಭೀಮಸೇನದೇವರು ಏನು ಕೊಂದು ಹಾಕಿಬಿಟ್ರು. ಬಸ್ ಶ್ಲೇಷ ಅಲಂಕಾರ ಒಂದು ವಾಯು ಪ್ರಭಾವ ಈಗ ಕ್ರಮೇಣ ವಾಯು ಪ್ರಭವ ಸ್ತುತೇಜಾಹ ಗಾಳಿ ಬೀಸಿದಾಗ ಏನು ಬರುತ್ತೆ, ಕೀಚಕಗಳು ಅಂದರೆ ಬಿದಿರುಮೆಳೆಗಳು, ಬಿದಿರುಮೆಳೆಗಳು ಬರುತ್ತೆ. ಅದರಿಂದ ಗಾಳಿ ಬೀಸಿದಾಗ ಏನಾಗುತ್ತೆ, ಒಂದಕ್ಕೊಂದು ತಾಕುತ್ತೆ. ತಾಕಿದಾಗ ಏನಾಗುತ್ತೆ, ಬೆಂಕಿ ಬರುತ್ತೆ. ಬೆಂಕಿ ಬಂದು ಕಾಡಿಗೆ ಶುರುವಾಗುತ್ತೆ. ಕೀಚಕೌಘಂ ಕಾಡಿಗೆ ಗಾಳಿಯಿಂದ ಹುಟ್ಟತಕ್ಕಂಥ ಬೆಂಕಿ ಹೇಗೆ ಬಿದಿರುಮೆಳೆಗಳನ್ನು ಸುಟ್ಟಾಕಬೇಕು, ಹಾಗೆ ವಾಯುಪ್ರಭವ ವಾಯುದೇವರ ಅವತಾರ ಮಾಡಿದ ಭೀಮಸೇನ ಕೀಚಕರ ಗುಂಪನ್ನು ಸುಟ್ಟು ಹಾಕಿಬಿಟ್ರು ಅಂತೇಳಿ ಶ್ಲೇಷಾಲಂಕಾರದ ವರ್ಣನೆ ಮಾಡಿದ್ದಾರೆ. ಸೊ ಕೀಚಕ ಅಂದರೆ ಬಿದಿರುಮೆಳೆಗಳು ಅಂತೂ ಅರ್ಥ, ಮತ್ತು ಕೀಚಕರು ಅಂತೂ ಅರ್ಥ. ಇಲ್ಲಿ ಕೀಚಕರನ್ನು ತೊಗೋಬಾರ್ದು, ಯಾರನ್ನು ತೊಗೋಬೇಕು, ಇಲ್ಲಿ ಬಿದಿರುಮೆಳೆಗಳು ಮಾತ್ರ. ಅವನ್ನೆಲ್ಲ ತುಂಬಿದ್ದು ನೋಡ್ತಾ ಹೋದೆ ಅಂತ ಹೇಳ್ತಾರೆ. ತೈರ್ಹಿ ಗಹ್ವರ ನಿಬಿಡೋ ಅರಣ್ಯ ವಿಶೇಷ. ಗಹ್ವರ ಅಂತ ಹೇಳಿದರೆ ದಟ್ಟಾರಣ್ಯ, ಗಹ್ವರಗಳನ್ನು ದಟ್ಟವಾದ ಅರಣ್ಯವನ್ನು ನಾನು ಕಂಡೆ. ಏಕಏವಾತಿ ಯಾತೋಹಂ ಅದ್ರಾಕ್ಷಂ ವಿಪಿನಂ ಮಹತ್ ಘೋರಂ ಪ್ರತಿಭಯಾಕಾರಂ ವ್ಯಾಲೋಲೂಕ ಶಿವಾಚಿರಂ. ಏಕಏವ ಅತಿಯಾತ, ಇಷ್ಟೆಲ್ಲದನ್ನು ನಾನು ಯಾರ ಜೊತೆಗೆ ಹೋಗಲಿಲ್ಲ, ಒಬ್ಬನೇ ಹೋದೆ ಅಂತ ಹೇಳ್ತಾರೆ. ಅಹಂ ಅದ್ರಾಕ್ಷಂ ವಿಪಿನಂ ಮಹತ್, ದೊಡ್ಡ ಕಾಡನ್ನು ಕಂಡೆ. ಇಂಥ ಒಂದು ದೊಡ್ಡ ಕಾಡು ಕಂಡಿತು, ಘೋರಂ ಭಯಂಕರವಾದ ಕಾಡು. ಪ್ರತಿಭಯ ಆಕಾರಂ ಭಯ ಹುಟ್ಟಿಸ್ತಕ್ಕಂಥ ಒಂದು ಆ ಕಾಡು. ವ್ಯಾಲ ಉಲೂಕ ಶಿವಾಜಿರಂ, ವ್ಯಾಲ ಅಂತ ಹೇಳಿದರೆ ತೋಳಗಳು ಹಾವುಗಳು, ಉಲೂಕ ಅಂತ ಹೇಳಿದರೆ ಗೂಬೆ, ಶಿವ ಅಂತ ಹೇಳಿದ ನರಿಗಳು, ಅವುಗಳಿಂದ ತುಂಬಿ ಹೋಗಿದ್ದಂಥ ಕಾಡುಗಳನ್ನು ಕಂಡೆ. ವಾಯುನ ಉದ್ಧೂತ ಸ್ವರ ವೇಣವ ಕೀಚಕ ಇತಿ ಉಚ್ಚಂತೆ. ಗಾಳಿ ಬಂದಾಗ ಧ್ವನಿ ಮಾಡತಕ್ಕಂತಹ ಬಿದಿರುಗಳನ್ನು ಕೀಚಕ ಅಂತ ಕರೀತಾರೆ ಅಂತ ಹೇಳಿದರು. ಪರಿಶ್ರಾಂತೇಂದ್ರಿಯಾತ್ಮಾಹಂ ತೃಟ್ಪರೀತೋ ಬುಭುಕ್ಷಿತ ಸ್ನಾತ್ವಾ ಪೀತ್ವಾ ಹೃದಯ ನದ್ಯಾಹ ಉಪಸ್ಪೃಷ್ಟೋ ಗತಶ್ರಮ. ಪರಿಶ್ರಾಂತ ಇಂದ್ರಿಯಾತ್ಮಾಹಂ, ತುಂಬ ಸುಸ್ತಾಯಿತು ಅಂತ ಹೇಳ್ತಾರೆ. ಶ್ರಾಂತ ಪರಿಶ್ರಾಂತ, ತುಂಬ ಬಳಲಿದಂತಹ ಇಂದ್ರಿಯ ಆತ್ಮಾಹಂ. ಇಂದ್ರಿಯ ಇಂದ್ರಿಯಗಳು, ಆತ್ಮ ಅಂದರೆ ದೇಹ, ದೇಹನೂ ಬಳಲಿತು, ಇಂದ್ರಿಯಗಳು ಸುಸ್ತಾದವು. ನಾನೇನು ತೃಟ್ಪರೀತಃ, ತೃಟ್ ಅಂದರೆ ಬಾಯಾರಿಕೆ ಆಯಿತು, ಬುಭುಕ್ಷಿತ ಹಸಿವೆ ಆಯಿತು, ಇಷ್ಟೆಲ್ಲ ಮಾಡಿದಾಗ ಬಾಯಾರಿಕೆ ಹಸಿವೆ ಆಯಿತು. ಏನು ಮಾಡ್ತಿದ್ದೆ, ಸ್ನಾತ್ವಾ ಪೀತ್ವಾ ಹೃದಯ ನದ್ಯಾಹ, ಊಟ ಗಿಟ ಮಾಡ್ತಿದ್ದಿಲ್ಲ ಅಂತ ಹೇಳ್ತಾರೆ. ನದಿಯ ನದ್ಯಾಹ, ನದಿಯ ಅಥವಾ ಹೃದಯ, ನದಿಗಳಲ್ಲಾಗಲಿ ಸರೋವರಗಳಲ್ಲಾಗಲಿ ಸ್ನಾನ ಮಾಡೋದು ಪಾನ ಮಾಡೋದು ಮುಂದೆ ಹೋಗ್ತಿರೋದಷ್ಟೇ. ಉಪಸ್ಪೃಷ್ಟೋ ಗತಶ್ರಮ, ಕುಡಿದು ಮುಂದೆ ಹೋಗೋದು, ಆಹಾರ ತಗೋತಿರಲಿಲ್ಲ, ಬರೀ ಜಲ ಮಾತ್ರ ತಗೋತಿದ್ದೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಎಷ್ಟೋ ಸರ್ತಿ ಉಪವಾಸ ತುಂಬ ಅಶಕ್ಯವಾದಾಗ ಏನು ಮಾಡಬಹುದು, ನೀರು ಮಾತ್ರ ತಗೊಂಡ್ರೆ ಏನಾಗೋದಿಲ್ಲಂತೆ, ಉಪವಾಸ ಭಂಗ ಆಗೋದಿಲ್ಲ ಅಂತ ಕರೀತಾರೆ. ಯಾವಾಗ ಅದು ತುಂಬ ಇದಾದಾಗ, ಸಾಮಾನ್ಯವಾಗಿ ತಗೊಳ್ಬಾರ್ದು, ತುಂಬ ಹೆಚ್ಚಾದಾಗ ತಗೊಂಡ ದೋಷ ಇಲ್ಲ ಅಂತ ಹೆಸರಿದೆ. ಉಪಸ್ಪೃಷ್ಟೋ ಗತಶ್ರಮ ತಸ್ಮಿನ್ ನಿರ್ಮನುಜೇ ಅರಣ್ಯೇ ಪಿಪ್ಪಲೋಪಸ್ಥ ಆಶ್ರಿತ ಆತ್ಮನ ಆತ್ಮಾನಮಾತ್ಮಸ್ಥಂ ಯಥಾಶ್ರುತಮಚಿಂತಯಂ. ತಸ್ಮಿನ್ ನಿರ್ಮನುಜೆ ಅರಣ್ಯ, ದೊಡ್ಡ ಕಾಡದು, ನಿರ್ಮನುಜ ಮನುಷ್ಯ ಇರಲಿಲ್ಲ ಅಂತ ಅರಣ್ಯದಲ್ಲಿ ಪಿಪ್ಪಲೋಪಸ್ಥೆ ಆಶ್ರಿತ, ಒಂದು ಪಿಪ್ಪಲ ವೃಕ್ಷ ಕಾಣಿಸ್ತು, ಅದರಂತೆ ಕೆಳಗೆ ಕೂತ್ಕೊಂಡೆ, ಕೆಳಗೆ ಕೂತ್ಕೊಂಡು ಧ್ಯಾನ ಶುರು ಮಾಡಿದೆ ಅಂತ ಹೇಳ್ತಾರೆ. ಆತ್ಮನ ಆತ್ಮಾನಂ ಆತ್ಮಸ್ಥಂ, ಆತ್ಮನ ಆತ್ಮಾನಂ ಆತ್ಮಸ್ಥಂ, ಆತ್ಮನ ಮನಸ್ಸಿನಿಂದ ಆತ್ಮಸ್ಥಂ ಹೃದಯದೊಳಗಿರತಕ್ಕಂತಹ ಆತ್ಮಾನಂ ಪರಮಾತ್ಮನನ್ನ ಬಿಂಬರೂಪ್ಯ ಪರಮಾತ್ಮ ಅಂತ ಅರ್ಥ. ಆತ್ಮನ ಆತ್ಮಸ್ಥಂ ಮೂರು ಪದ ಇದೆ, ಆತ್ಮನ ಆತ್ಮಾನಂ ಆತ್ಮಸ್ಥಂ, ಮೂರಕ್ಕೆ ಒಂದೇ ಅರ್ಥ ಮಾಡಾಗಿಲ್ಲ. ಈಗ ಮೂರು ಒಂದೇ ಅರ್ಥ ಮಾಡಿ ಏನಾಗುತ್ತಾಗ ಹೊಂದಾಣಿಕೆನೇ ಆಗೋದಿಲ್ಲ. ಆತ್ಮ 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 ಮೂರು ಆತ್ಮ ಇದೆ, ಆತ್ಮನ ಮನಸ ಆತ್ಮಸ್ಥಂ ಹೃದಯಸ್ಥಂ ಆತ್ಮಾನಂ ಪರಮಾತ್ಮನ. ಸುಲಭವಾದ ಅರ್ಥ, ಬೇರೆ ಬೇರೆ ಪರಿಚಿತ ಆಗೋದು. ಇವ್ರ ಬಗ್ಗೆ ನನ್ನ ನಾನೇ ಧ್ಯಾನ ಮಾಡ್ಕೊಂಡು ಅಂತ ಹೇಳ್ಬೇಕು. ನೀನು ಧ್ಯಾನ ಮಾಡಿ ಅರ್ಥ ಹಾಕೋಬೇಕು, ಮನೆಯಲ್ಲೇ ಮಾಡ್ಕೋಬೋದಾಗುತ್ತೆ ಕೆಲಸ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಅರ್ಥ ಸರಿ ಹೋಗ ಯಥಾಶ್ರುತ ವಚಿಂತಯತ, ಇವೆಲ್ಲ ಅರ್ಥಕ್ಕೆ ವಿರೋಧ ಬಂದಾಗ ಸರಿಯಾದ ಅರ್ಥ ಮಾಡಬೇಕು ಅಂತ ಅರ್ಥ. ಯಥಾಶ್ರುತ ವಚಿಂತಯಂ, ಯಥಾಶ್ರುತಂ ಚಿಂತೆ ಹೇಗೆ ಮಾಡಿದೆ ಅಂತ ಕೇಳಿದರೆ, ಹೇಗೆ ಧ್ಯಾನ ಮಾಡಿದ್ರಿ ಅಂದರೆ ಯಥಾಶ್ರುತಂ ಅವ್ರು ಹೇಳ್ಕೊಟ್ಟಿದ್ರಲ್ಲ ಆ ರೀತಿ ಧ್ಯಾನ ಮಾಡು. ಧ್ಯಾನಕ್ಕೆ ಯಾವ ಮೆಟೀರಿಯಲ್ ಬೇಕು, ಸುಮ್ಮನೆ ಧ್ಯಾನ ಮಾಡೋಕೆ ಅಡುಗೆ ಮಾಡು, ಸುಮ್ಮನೆ ಪದಾರ್ಥ ಇಲ್ಲ ಪಾತ್ರೆ ಇಲ್ಲ ಅಡುಗೆ ಮಾಡಿ ಏನು ಮಾಡ್ತಾನೆ ಅವನೀಗ? ಅದಕ್ಕೆ ಧ್ಯಾನ ಮಾಡೋಕ್ಕೆ ಏನು ಬೇಕು? ಯಾವಾಗಲೂ ಮೆಟೀರಿಯಲ್ ಬೇಕು. ಮೆಟೀರಿಯಲ್ ಎಲ್ಲಿಂದ ಬಂದಿತ್ತು ಅವರಿಗೆ? ಯಥಾಶ್ರುತಂ, ಶ್ರುತ ಶಬ್ದಕ್ಕೆ ಎರಡು ಅರ್ಥ. ಹೇಗೈತೆ ಅದು ಶ್ರವಣ ಮಾಡಿ ಕೇಳಿದ್ದು ಹಾಗೆ ಅಂತ ಒಂದು ಅರ್ಥ, ಶ್ರುತ ಅಂದರೆ ಶಾಸ್ತ್ರ ಅಂತ ಇನ್ನೊಂದು ಅರ್ಥ. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಧ್ಯಾನ ಮಾಡಿದೆ ಅಂತ. ಶಾಸ್ತ್ರೋಕ್ತವಾದ ಧ್ಯಾನಕ್ಕೆ ಫಲ ಇದೆ ಹೊರತು ಯಾವುದೋ ಧ್ಯಾನ ಮಾಡಿದರೆ ಫಲ ಇಲ್ಲ. ಯಥಾಶ್ರುತ ಅಚಿಂತಯಂ ತೃಷಾಪರೀತ ಪಾನೀಯ ಪಾನೇಚ್ಛು ಬುಭುಕ್ಷಿತೋ ಅನ್ನಕಾಮ ಅತಏವ ಪರಿಶ್ರಾಂತೇಂದ್ರಿಯ ದೇಹೋಹಂ ತತ್ರ ಮಹಾರಣ್ಯೇ ನದ್ಯಾ ಹೃದಯ ಉಪಸ್ಪೃಷ್ಟ ಕೃತಪಾದ ಪ್ರಕ್ಷಾಲನಾಧಿಕ ಸ್ನಾತ್ವಾ. ನೋಡಿ, ಸುಮ್ಮನೆ ನೀರು ಕುಡಿಲಿಲ್ಲ, ಸ್ನಾನ ಮಾಡಲಿಲ್ಲ. ಫಸ್ಟ್ ಸ್ನಾನ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಂತೆ? ಕೃತಪಾದ ಪ್ರಕ್ಷಾಲನಾಧಿಕಂ, ಕೈಕಾಲೆಲ್ಲ ತೊಳ್ಕೊಂಡು ಶುದ್ಧನಾಗಬೇಕು. ಆಮೇಲೆ ಸ್ನಾತ್ವಾ, ಸ್ನಾನ ಮಾಡಿ ತರ್ಪಣಾದಿ ಸಕಲಾ ಕ್ರಿಯಾ ವಿಧಾಯ. ಸ್ನಾನ ಮಾಡಿದ ತಕ್ಷಣ ಕುಡಿದೆಯಲ್ಲ, ಮತ್ತೆ ಸ್ನಾನಾಂಗವಾಗಿ ಏನು ಮಾಡಬೇಕೀಗ? ಸ್ನಾನಾಂಗ ತರ್ಪಣ ಅಂತ ಒಂದು ಬೇರೆ ಇದೆ. ಪ್ರತಿನಿತ್ಯ ಸ್ನಾನ ಕಾಲಕ್ಕೊಂದು ತರ್ಪಣ ಕೊಡಬೇಕು. ಮನೆಯಲ್ಲಿ ಸ್ನಾನ ಮಾಡಿದರೆ ಇಲ್ಲ, ಸರೋವರದಲ್ಲಿ ಮಾಡಿದರೆ, ನದಿಯಾದಿಗಳಲ್ಲಿ ಮಾಡಿದ್ರೆ ಒಂದು ತರ್ಪಣ ಅಂತ ಕೊಡಬೇಕಾಗ. ಅದನ್ನೆಲ್ಲ ಮಾಡಿ ಕ್ರಿಯಾ ವಿಧಾಯ ಸ್ವಾದೂದಕಂ ಪೀತ್ವ, ಸ್ವಾದೂದಕ ಸೊಳ್ಳೆ ಒಳ್ಳೆ ನೀರನ್ನು ಕುಡಿದು, ತೇನ ಹೇತುನ ಗತಶ್ರಮ ಅಪಗತಾಲಶ್ಯೋ ಭೂತ್ವ, ಶ್ರಮ ಪರಿಹಾರ ಆಗಿ ಮತ್ತೆ ಹೋಗ್ತಾ ಇತ್ತು. ಮನುಷ್ಯ ಸಂಚಾರದ ಹಿತೆ ಅರಣ್ಯೆ ಪಿಪ್ಪರೂಪಸ್ಥೆ ಅಶ್ವತ್ಥ ಮೂಲಿ ಆಶ್ರಿತ ಸ್ವಸ್ತಿಕಾಸನ ಉಪವಿಷ್ಟ. ಸ್ವಸ್ತಿಕಾಸನದಲ್ಲಿ ವೀರಾಸನ, ಸ್ವಸ್ತಿಕಾಸನ ಮತ್ತು ಪದ್ಮಾಸನ ಅಂತ ಮೂರು ಆಸನಗಳು. ಇದರಲ್ಲಿ ಮೂರರ ಧ್ಯಾನಕ್ಕೆ ಮೂರೇ, ಬೇರೆ ಯಾವುದೇ ಇದನ್ನ ಹಾಕೊಂಡು ಮಯೂರಾಸನ ಧ್ಯಾನ ಮಾಡೋಕ್ಕಾಗುತ್ತಾ? ಶಿಷ್ಟಾಸನ ಧ್ಯಾನ ಮಾಡಿ ಬಿದ್ದೋಗ್ಬಿಡ್ತಾರೆ ಅಷ್ಟೇ. ಆಸನಕ್ಕೆ ಮೂರೇ, ಸ್ವಸ್ತಿಕಾಸನ ವೀರಾಸನ ಪದ್ಮಾಸನ. ಅದರಲ್ಲಿ ಯಾವ್ದು ನಿಮ್ಮ ಚಾಯ್ಸ್, ಅದು ಯಾರಿಗೆ ಯಾವುದನ್ನು ಕೂಡ ಅದು ಹಾಕೋಬಹುದು. ಎರಡು ಕಾಲು ಕೆಳಗಿದ್ರೆ ಏನದು? ಸ್ವಸ್ತಿಕಾಸನ. ಎರಡು ಪಾದಗಳು ಕೆಳಗಿದ್ರೆ ಸ್ವಸ್ತಿಕಾಸನ, ಗೊತ್ತಾಯ್ತಾ? ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗಿದ್ರೆ ವೀರಾಸನ ಅಂತ ಕರೀತಾರೆ. ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ, ಎರಡು ಪಾದಗಳ ಮೇಲಿದ್ರೆ ಅದು ಪದ್ಮಾಸನ. ಮೂರದು ಪದೋರ್ಧ್ವಂ ಅಂತ ಆಚಾರ್ಯರು ಡಿಫೈನ್ ಮಾಡ್ತಾರೆ. ಯಾವುದರೊಳಗೆ? ತಂತ್ರಸಾರದ ಎಲ್ಲ ಲಕ್ಷಣಗಳೆಲ್ಲ ಹೇಳ್ತಾರೆ. ಸ್ವಸ್ತಿಕಾಧ್ಯಾನಿ ಚಾಸನಂ ಅಂತ ತಿಳಿಸಿಕೊಡ್ತಾರೆ. ಧ್ಯಾನಕ್ಕೆ ಅಷ್ಟೇ ಬೇಕಾದ್ರು. ಸ್ವಸ್ತಿಕಾಸನೆ ಉಪವಿಷ್ಟ ಸಮಾಹಿತ ಚಿತ್ತೋಭು, ಆ ರೀತಿ ಕೂತಾಗ ಏನಾಗುತ್ತೆ ಅಂದರೆ ಎಷ್ಟೊತ್ತು ಬೇಕಾದ್ರೂ ಕೊಡ್ಬೋದು. ಹೆಚ್ಚು ಬೇರೆ ಆಸನ ಎಲ್ಲ ಹೆಚ್ಚೊತ್ತು ಹಾಕ್ಲಿಕ್ಕೆ ಬರೋದಿಲ್ಲ. ಅದು ಬೇರೆ ಆಸ್ತಿ ಇವು ಮೂರು ಆಸನ ಮಾತ್ರ ಎಷ್ಟೊತ್ತು ಹಾಕ್ಬೋದು, ಗಂಟೆ ಗಟ್ಟಲೆ ಕೊಡ್ಬೋದು, ಏನೂ ಆಗೋದಿಲ್ಲ. ಅದಕ್ಕೆ ಆ ಧ್ಯಾನ ಮಾಡಬೇಕಾದ್ರೆ ಆಸನಗಳೇ ಶ್ರೇಷ್ಠ. ಆತ್ಮನ ವಿಷಯೇಭ್ಯ ಆಹೃತೇನ ಮನಸ ಆತ್ಮಸ್ಥಂ ಹೃದಿ ಹೇಳ್ತಾರೆ. ಭೂತ ಆತ್ಮನ ವಿಷಯೇಭ್ಯ ಆಹೃತೇನ ಮನಸ ಅಂದರೆ ಆತ್ಮನ ಅಂದ್ರೇನು? ಮನಸ್ಸ. ಎಂಥ ಮನಸ್ಸಿನಿಂದ? ವಿಷಯೇಭ್ಯ ಆಹೃತೇನ ಮನಸ, ವಿಷಯಗಳ ಚಿಂತನೆ ಬಿಟ್ಟಂಥ ಮನಸ್ಸಿನಿಂದ. ಆತ್ಮಸ್ಥಂ ಹೃದಿ ಸಂಸ್ಥಿತಂ ಆತ್ಮಾನಂ ಪ್ರತ್ಯಗಾತ್ಮಾನಂ ಬಿಂಬರೂಪಿ ಪರಮಾತ್ಮನನ್ನ ಯಥಾ ಪರಮಹಂಸೇಭ್ಯ ಶ್ರುತಂ, ಅವ್ರು ಹೇಳ್ಕೊಟ್ಟಿದ್ರೆ ಆ ರೀತಿಯಾಗಿ ತತ ಅಚಿಂತೆಯಮಿತಿ ಏಕಾನ್ವಯ. ಹಾಗೆ ಧ್ಯಾನ ಮಾಡದೆ ಗುರುಕ್ತ ಮಾರ್ಗದಲ್ಲಿ ಧ್ಯಾನ ಮಾಡಬೇಕೆ ಹೊರತು ಏನೋ ಧ್ಯಾನ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಪ್ನೋ ಮಾಯಾಗ್ರಹ ಶಯ್ಯ ಜಾಗ್ರದಾಭಾಸ ಆತ್ಮನಃ ನಾಮರೂಪ ಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂಪದಂ. ಸ್ವಪ್ನ ಮಾಯಾಗ್ರಹ ಶಯ್ಯ ಜಾಗ್ರತ್ ಆಭಾಸ ಆತ್ಮನಃ ನಾಮರೂಪ ಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂಪದಂ. ಸ್ವಪ್ನ ಯಥಾಶ್ರುತಂ ಅಚಿಂತಯಂ ಇತ್ಯೇತ ದರ್ಶಯಿತುಂ ಜಾಗ್ರದ ವ್ಯವಸ್ಥಾ ಸ್ವರೂಪ ನಿರೂಪಯಿತಿ ಸ್ವಪ್ನ ಇತಿ. ಮೊದಲನೇದಾಗಿ ಏನು ಗುರುಗಳು ಏನು ಹೇಳಿದರು, ಯಾವ ರೀತಿ ಚಿಂತನೆ ಮಾಡಿದರು ಅಂದರೆ, ಸ್ವಪ್ನ ಸ್ವಪ್ನಾದ್ಯವಸ್ಥಾ ಆತ್ಮನಃ ಪರಮಾತ್ಮನಃ ಸಕಾಶಾತ್. ಸ್ವಪ್ನ ಮಾಯಾಗ್ರಹ ಶಯ್ಯ ಯಾರಿಂದಾಗತ್ತಲ್ಲ ಅಂಥ ಪರಮಾತ್ಮನ ಧ್ಯಾನ ಮಾಡದೆ, ಸಂಧಿಯ ಸೃಷ್ಟಿ ರಾಹ ಇತ್ಯಾದಿ ಬ್ರಹ್ಮಸೂತ್ರಗಳಲ್ಲಿ ಬಂದಂಥ ವಿಚಾರ. ಜಾಗ್ರದಾದಿ ಪ್ರವರ್ತಕರಾದ ಪರಮಾತ್ಮನನ್ನು ಧ್ಯಾನ ಮಾಡದೆ, ಪರಮಾತ್ಮನಃ ಸಕಾಶಾತ್ ಆತ್ಮನು ಜೀವಸ್ಯ ಉತ್ಪದ್ಯಂತೆ ಇತಿ ಅನ್ವಯ. ಆತ್ಮನಃ ಸಕಾಶಾತ್ ಪರಮಾತ್ಮನಿಂದನೇ ಸ್ವಪ್ನ ಮಾಯಾಗ್ರಹ ಶಯ್ಯ ಜಾಗ್ರತ್ ಎಲ್ಲವೂ ಹುಟ್ಟೋದು ಯಾರಿಂದ? ದೇವರಿಂದ. ಜಾಗ್ರದಾದಿ ಅವಸ್ಥಾ ಪ್ರೇರಕ ಪರಮಾತ್ಮ ಚಿಂತನೆ ಮಾಡಿದೆ ಅಂದರು ಒಂದೇ. ವಿಶ್ವಾದಿ ರೂಪಗಳನ್ನು ಚಿಂತನೆ ಮಾಡಿದೆ ಅಂದರು ಒಂದೇ. ತಂತ್ರೇಣ ಉಪಾತ್ತತ್ವಾದ ಆತ್ಮಶಬ್ದಸ್ಯ ದುರಾವೃತ್ತಿ ಕರ್ತವ್ಯ. ಜೀವಮನಸ್ಸಿ ಸಂಸ್ಥಿತ ಮಾಯಾಖ್ಯ ದುಷ್ಟಶ್ರುತ ವಸ್ತು ಸಂಸ್ಕಾರೋಪಾದ ಅನಕೋ ಜಾಗ್ರತ್ ಪದಾರ್ಥ ಸದೃಶ ಕರಿತುರಗಾದಿ ಅನೇಕ ಪದಾರ್ಥ ದೃಷ್ಟಿರೂಪ ಸ್ವಪ್ನ. ಸ್ವಪ್ನ ಅಂದ್ರೇನು? ಮಾಯಾಗ್ರಹ. ಮಾಯಾ ಅಂದ್ರೇನು? ವಾಸನ. ವಾಸನೆಗಳ ಎಕ್ಸಿಬಿಟ್ ಆಗೋದು ಏನಂತ ಕರೀತಾರೆ? ಸ್ವಪ್ನ ಅಂತ ಕರೀತಾರೆ. ಅದಕ್ಕೆ ಮಾಯಾ ಮಾತ್ರಂ ಅಂತ ಹೇಳಿದರೆ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅಂತ ಹೇಳ್ತಾ ಮಾಯಾ ಮಾತ್ರಂ ಶಬ್ದ ಉಪಯೋಗಿಸಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಮಾಯಾಗ್ರಹ, ಮಾಯಾ ಶಬ್ದಕ್ಕೆ ಆ ಮಾಯಾ ಅಲ್ಲ, ಇದು ಯಾವ ಮಾಯ ಹರಿಚ್ಛೆ ಅಂತನೂ ಅಲ್ಲ. ಯಾವುದಿದ್ರೆ ಮಾಯಾ ಅಂತ ಹೇಳಿದರೆ ವಾಸನೆಗಳು. ಆ ವಾಸನೆಗಳಿಂದಾಗಿ ದೇವರು ಏನು ಮಾಡ್ತಾರೆ? ಇಚ್ಛೆ ಅಂತ ಯಾವ್ದು ಬೇಕಾದ್ರೆ ಕೊಡ್ತಾರೆ, ಸ್ವಪ್ನ ತೋರಿಸ್ತಾರೆ. ಸ್ವಪ್ನ ಸರ್ವೇಂದ್ರಿಯೋಪರತಿ ರೂಪತ್ವಾತ್ ಸ್ವಪ್ನ ಜಾಗರಿತ ವಿಷಯಗ್ರಹಣ ರಹಿತ ಶಯ್ಯ ಅಪರ ಪರ್ಯಾಯ ಸುಷುಪ್ತಿ. ಶಯ್ಯ ಅಂದರೆ ಸುಷುಪ್ತಿ ಅವಸ್ಥೆ. ಸ್ವಪ್ನ ಮಾಯಾಗ್ರಹ ಶಯ್ಯ, ಆಮೇಲೆ ಜಾಗ್ರತ ಅಂದರೆ ಜಾಗ್ರದ ಅವಸ್ಥೆ. ಏತದ ಅವಸ್ಥಾತ್ರಯ ಕಾರಣಂ ಬ್ರಹ್ಮ ನ ಮೃತಾದಿವತ್ ಕಾರ್ಯಾನುಸ್ಯೂತಂ ಕಿಂತು ತಥೋ ವಿಲಕ್ಷಣಂ ತದಿತ್ಯ ಅಭಿಪ್ರೇತ್ಯಾ ಸಂವಿದಿತಿ. ನಾಮರೂಪ ಕ್ರಿಯಾವೃತ್ತಿ ಸಂವಿದಿತಿ ಎಂ ಸಂ ಸಮೀಚೀನ ಪ್ರಕೃತಿ ಪ್ರಾಕೃತ ಮಿಶ್ರರಹಿತ. ದೇವರು ಮಾತ್ರ ಎಂಥವನು? ಸಂವಿತ್ ಜ್ಞಾನಾನಂದಮಯ. ಶಾಸ್ತ್ರ ಅಂದ್ರೇನು? ಅಂತರ್ಯಾಮಿ. ಶಾಸ್ತ್ರ ಶಬ್ದಕ್ಕೆ ಏನಂತ ಅರ್ಥ? ಅಂತರ್ಯಾಮಿ. ವಿತ್ ವೇತ್ತಿ ವಿತ್ತಿ ಜ್ಞಾನಂ ಯಶ್ಯ ತತ್ತಥೋಕ್ತಂ ಸಮ್ಯಂಚ ನಿರ್ದೋಷಂ ಆತ್ಮಾನಂ ವೇತ್ತೀತಿ ಸಂವಿತ್. ತದಾತ್ಮಾನಮೇವ ವೇದಹಂ ಬ್ರಹ್ಮಾಸ್ಮೀತಿ ಶ್ರುತೇಹೇ. ದೇವರು ಜ್ಞಾನಮಯ ಯಾತಕ್ಕೆ ಅಂದರೆ ತನ್ನಂತಾನು ಯಾವಾಗಲೂ ಪೂರ್ಣ ತಿಳಿದವನು ದೇವರು. ನಮಗಿನ ಪೂರ್ಣ ತಿಳುವಳಿಕೆ ಇಲ್ಲ ನಮಗೆ. ದೇವ್ರ ಬಗ್ಗೆ ತನ್ನ ಬಗ್ಗೆ ಪೂರ್ತಿ ತಿಳುವಳಿಕೆ ಇದೆ, ಎಲ್ಲರ ಬಗ್ಗೆನೂ ಪೂರ್ತಿ ತಿಳ್ಕೊಳ್ಬೇಕಿದೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅದಕ್ಕೆ ದೇವರನ್ನು ಏನಂತ ಕರೀತಾರೆ? ಜ್ಞಾನ ಅಂತಲೂ ಕರೀತಾರೆ, ಜ್ಞಾನಿ ಅಂತಲೂ ಕರೀತಾರೆ, ಆನಂದ ಅಂತ ಕರೀತಾರೆ, ಆನಂದಿ ಅಂತಲೂ ಕರೀತಾರೆ. ಅದಕ್ಕೆ ಸಂವಿತ್ ಅಂದರೆ ಜ್ಞಾನ, ಜ್ಞಾನಮಯ ಅಂತ ಅರ್ಥ. ಅವನನ್ನು ಧ್ಯಾನ ಮಾಡಿದೆ. ತದಾತ್ಮ ಶಾಸ್ತ್ರಂ ಸರ್ವ ನಿಯಂತೃ. ಶಾಸ್ತ್ರ ಅಂದರೆ ನಿಯಂತೃ, ಅರ್ವಂತರ್ಯಾಮಿಯಾಗಿ ಎಲ್ಲವನ್ನು ನಿಯಮನ ಮಾಡುವವನನ್ನು ಶಾಸ್ತ್ರ ಅಂತ ಕರೀತಾರೆ. ಶಾಸ್ತ್ರಕ್ಕೆ ಇದೊಂದು ಅರ್ಥ. ಶಾಸ್ತ್ರ ಮಾತು ಯಾತಕ್ಕೆ ಕೇಳಬೇಕು ಅಂದರೆ ರೂಲ್, ರೂಲನ್ನು ಪಾಲನೆ ಮಾಡಬೇಕು ಅಂತ ಅರ್ಥ. ಪದ್ಯತೆ ಇತಿ ಪದಂ ಪರಂ ಉತ್ತಮಂ ಪ್ರಾಪ್ತವ್ಯೋತ್ತಮಂ ಏವಂ ಜಾಗ್ರರಾಜ ಅವಸ್ಥಾ ಕರ್ತೃತ್ವೇನ ಆತ್ಮಾದಿಭ್ಯೋ ಅತ್ಯಂತ ಉಪಕಾರಕಂ ವಿಶಿಷ್ಟ ಜ್ಞಾನಘನಂ ಸರ್ವಾಂತರ್ಯಾಮಿ ಪ್ರಾಪ್ತವ್ಯ ಉತ್ತಮಂ ತುರ್ಯಂ ಬ್ರಹ್ಮಸ್ವರೂಪಂ ಶ್ರುತಂ ತದೇವ ಅಚಿಂತಯಮಿತಿ ಭಾವ. ಇದೆಲ್ಲ ಏನು ಕೇಳಿದ? ಜಾಗ್ರರಾಜಿ ಪ್ರವರ್ತಕ ಮತ್ತು ಅತ್ಯಂತ ಉಪಕಾರಕ. ಜಾಗ್ರರಾಜಿ ಪ್ರವರ್ತಕ ಅಂದರೆ ಏನು? ದೊಡ್ಡಸ್ತಿಗೆ ದೇವರದು ಅಂತ ಕೇಳಿದರೆ ಎಷ್ಟು ಉಪಕಾರ ಮಾಡ್ತಾರೆ. ಅದು ಕೋಮಾದಲ್ಲಿ ಎದ್ದಾದ್ರೆ ಜನಕ್ಕೆ ಎಷ್ಟು ಆಶ್ಚರ್ಯ ಆಗಿಬಿಡುತ್ತೆ. ಒಂದ್ಸತಿ ಮನಿದವನು ನಾವೆಲ್ಲ ಕೋಮಕ್ಕೆ ಹೋದಾಗ ಹೋಗ್ಬಿಡ್ತಾ ಇದ್ದೆ, ದೇವ್ರ ವ್ಯವಸ್ಥೆ ಅವ್ರು ಏನಾಗ್ತಿತ್ತು ನಮಗೆ, ಎಲ್ಲ ಕೋಮಕ್ಕೆ ಹೋಗ್ಬಿಡ್ತಿದ್ರು. ಅಥವಾ ಎಲ್ಲ ಎದ್ದು ಕೂತಿದ್ರೆ ಏನಾಗ್ತದೆ? ನಿದ್ದೆ ಇಲ್ದಾಗ ಆಗಿಬಿಡು. ಮೂರು ಅವಸ್ಥೆ ಕೊಡ್ತಾನೆ, ಏನರ್ಥ? ಈಗ ಎಷ್ಟು ಉಪಕಾರ ಮಾಡ್ತಾನೆ ದೇವರು ನಮಗೆ. ಅದಕ್ಕೆ ವಿಶಿಷ್ಟೋಪಕಾರಕಂ ಅತ್ಯಂತ ಉಪಕಾರಕಂ ವಿಶಿಷ್ಟ ಜ್ಞಾನಘನಂ ವಿಶಿಷ್ಟ ಜ್ಞಾನಘನ ಸರ್ವಾಂತರ್ಯಾಮಿ ಪ್ರಾಪ್ತವ್ಯ ಉತ್ತಮ ತುರ್ಯ ಬ್ರಹ್ಮಸ್ವರೂಪ. ಅದನ್ನು ನಾನೇನು ಕೇಳಿದ್ನಲ್ಲ ಅದನ್ನು ಚಿಂತನೆ ಮಾಡಿದೆ ಅಂತ ಹೇಳ್ತಾರೆ. ಇದೆಲ್ಲ ಜ್ಞಾಪಿಸಿಕೊಂಡಿರಬೇಕು ಜಾಗ್ರದಾದಿ ಅವಸ್ಥಾ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ, ಯಾತಕ್ಕೆ ಪರಮಾತ್ಮನನ್ನು ಜಾಗ್ರದಾದಿ ಅವಸ್ಥಾ ಪ್ರೇರಕ ಅಂತ ಹೇಳ್ತಾರೆ ಅಂತ ಕೇಳಿದರೆ ಅದರಲ್ಲಿ ಭಕ್ತಿ ಬರಲಿಕ್ಕೋಸ್ಕರ ಹೇಳ್ತಾರೆ ಅಂತ ಹೇಳ್ತಾರೆ. ಆ ವಿಷಯ ಕೇಳಿದಾಗ ಏನಾಗ, ಲೈಟ್ ಕರೆಂಟ್ ಕೊಟ್ಟರು ಎಷ್ಟು ಖುಷಿಯಾಗುತ್ತಾಗ, ಒಂದು ನೀರು ಕೊಟ್ಟರೆ ಎಷ್ಟು ಖುಷಿಯಾಗುತ್ತೆ, ಎಲ್ಲ ಕೂಡ ಪರಮಾತ್ಮನ ಬಗ್ಗೆ ಎಷ್ಟು ನಮಗೆ ಭಕ್ತಿ ಬರುತ್ತೆ. ಅದಕ್ಕಾಗಿ ಜಾಗ್ರದಾದಿ ಅವಸ್ಥಾ ಪ್ರೇರಕತ್ವ ಅನ್ನೋ ದೇವರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಭಕ್ತಿ ಹುಟ್ಟಿಸ್ತಕ್ಕಂಥ ಗುಣ ಅದು. ಅದನ್ನು ಹೇಳಿದರು. ಇದೆಲ್ಲ ಚಿಂತನೆ ಮಾಡಿದೆ. ಸ್ವಪ್ನೋ ಮಾಯಾಗ್ರಹ ಶಯ್ಯ ಜಾಗ್ರದಾಭಾಸ ಆತ್ಮನಃ ನಾಮರೂಪ ಕ್ರಿಯಾವೃತ್ತಿ ಸಂವಿಚ್ಛಾಸ್ತ್ರಂ ಪರಂ ಪದಂ ನೇಂದ್ರಿಯಾರ್ಥಂ ನ ಚ ಸ್ವಪ್ನಂ ನ ಸುಪ್ತಂ ನ ಮನೋರಥಂ ನ ನಿರೋಧಂ ಚಾನುಗಚ್ಛೇತ್ ಚಿತ್ರಂ ತದ್ ಭಗವತ್ಪದಂ. ಸ ಏಕೋ ಭಗವಾನ್ ಅಗ್ರೇ ಕ್ರೀಡಿಷ್ಯನ್ನಿದಮಾತ್ಮನಃ ಸೃಷ್ಟ್ವಾ ಗೃಹತ್ಯ ತಜ್ಜಗ್ಧ್ವಾ ಉದಾಸ್ತೆ ಕೇವಲ ಪುರಃ ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ವೃತ್ತಚೇತಸಃ ಉತ್ಕಂಠಾಶ್ರುಕಲಾಕ್ಷಸ್ಯ ಹೃದ್ಯಾಸೀನ್ಮೇ ಸೆನೈರ್ಹರಿ. ಇಷ್ಟು ಧ್ಯಾನದ ಕ್ರಮ. ಆದ್ದರಿಂದ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು, ಇದಿಷ್ಟು ಚಿಂತನೆ ಮಾಡಬೇಕು ಅಂತ ಅರ್ಥ. ಅದೆಲ್ಲ ತುಂಬ ಮುಖ್ಯವಾದ ವಿಚಾರ. ನಾಡಿದ್ದು ಬೆಳಿಗ್ಗೆ ಕಂಟಿನ್ಯೂ ಮಾಡಿ. ನಾಡಿದ್ದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಂ ಬ್ರಹ್ಮಾಂತ ಗುರವಸ್ಸಾಕ್ಷಾತ್ ಇಷ್ಟಂ ದೈವಂ ಬೃಹಸ್ಪತಿ ಆಚಾರ್ಯಾಃ.